വീഡിയോ കേൾക്കിട്ടില്ല.
ഇവൻ ചൂട് ഇവിടെ കടക്കുന്നു. ಅದು ಮುಂದೆ ಸರಿಸ್ಕೊಳ್ಳಿಕ್ಕೆ ಆ ಫೋಟೋ ಕಳೆದಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದು ಕೇಳುವುದು. ಏಳನೇದು ಅರ್ಥ ಬರ್ತಬೇಕಮ್ಮ. ಹೇಳಿದ ಹೇಳಿಲ್ಲ ಏಳು ಹೇಳಿದ ಯಾವುದು ಬಿಂಬ ರೂಪನು ಹೇಳಿದ ಅಂದ್ರೆ ಭಗವಂತ ಸರ್ವತ್ರ ಇಲ್ಲ ಇದು ಹೇಳಿಲ್ಲ ಸರಿಯಾಗಿ ಬಿಂಬರೂಪನು ಈತರದಿ ಜಡ ಪೊಂಬಸಿರ ಮೊದಲಾದ ಸುರರೊಳಗೆ ಬಿಂಬುಗೊಂಡಿಹನೆಂದು ಅರಿದು ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅನುದಿನದಿ ವಿಶ್ವಕುಟುಂಬಿ ಕೊಟ್ಟ ಕಣಾನ್ನ ಕುತ್ಸಿತ ತಂಬಳಿಯೇ ಸೌಭಾಗ್ಯವೆಂದು ಅವನಂಗ್ರಿಗಳ ಭಜಿಸು ಹೇಳ್ತಾರೆ. ಬ್ರಹ್ಮಾಂಡ ಅಂತರ್ಭವಿಸ್ತಾನ ರೂಪಾಣ ಅದಿ ಸರ್ವಶಃ ಆತ್ಮಹೃತ್ ಪದ್ಮಗೇಹೇನ ಆತ್ಮಹೃತ್ ಪದ್ಮಗೇನ ಐಕ್ಯ ಚಿಂತನಂ ಪರಮಾರ್ಚನಂ. ಅಂದರೆ ಬ್ರಹ್ಮಾಂಡದೊಳಗಿರುವ ಸಕಲ ಸರ್ವತ್ರ ವ್ಯಾಪ್ತನಾದ ಭಗವದ್ ರೂಪಗಳಿಗೆ ನಮ್ಮ ಹೃದಯದಲ್ಲಿರುವ ಭಗವಂತನ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಪರಮಾರ್ಚನ ಅಂದರು. ಅಂದರೆ ನನ್ನ ಒಳಗಿರುವ ಸ್ವಾಮಿಯೇ ಸರ್ವತ್ರ ನಿಂತು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ, ಅವನೇ ನನ್ನಲ್ಲಿ ನಿಂತು ಎಲ್ಲ ಕೆಲಸ ಮಾಡಿಸೋದು ಅಂತ ಬಂದರೆ ನಮಗೆ ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಬಂದಾಗ ನಾನು ಹೇಗೆ ಮಾಡಲಿ ಮುಂದೆ ಹೇಗೆ ಮಾಡಲಿ ಅದೇನು ಮಾಡಲಿ ಅಂತ ತಲೆಗೆ ಆಲೋಚನೆಯೇ ಇರಲ್ಲ. ನಮ್ಮಲ್ಲಿ ದಿನ ಬೆಳಿಗ್ಗೆ ಕೂಡಲೇ ಯಾವುದೇ ಒಂದು ಕೆಲಸಕ್ಕಾಗಿ ಬರೋದೇ ಇದು, ತಲೆ ಕೆಟ್ಟ ಹೋಗ್ತಾ ಇರುತ್ತೆ. ಹಾಗ ಹೀಗ ಆಗೇನು ನಡೆದು ಹೋಗುತ್ತೆ, ಮೊದಲೇ ತಲೆ ಕೆಟ್ಟ ಹೋಗ್ತಾ ಇರುತ್ತೆ. ಆಲೋಚನೆಗಳೆಲ್ಲ ಕೂಡ ಈ ಒಂದು ಚಿಂತನೆಯಿಂದ ಹೋಗ್ಬಿಡುತ್ತೆ. ಸ್ವಾಮಿ ನೀನಿದ್ದೀಯ, ಆಯಾ ಕಾಲಕ್ಕೆ ನೀನು ಹೇಗೆ ಪ್ರೇರಣೆ ಆದರೆ ಹಾಗೆ ಆಗುತ್ತೆ ಸ್ವಾಮಿ ಅಂತ ದೇವರಿಗೆ ಶರಣಾಗತರಾಗೋದು ಈ ದೊಡ್ಡ ಮಂತ್ರದಿಂದ ಬರುತ್ತೆ. ಆ ರೀತಿಯಲ್ಲಿ ಬಿಂಬ ರೂಪನು ಈ ತರದಿ ಅಂದರೆ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಸಪ್ತ ಧಾತುಗಳಲ್ಲಿ ಆಯಾ ಪದಾರ್ಥಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳಲ್ಲಿ ನಮ್ಮ ಕ್ರಿಯೆಗಳಲ್ಲಿ ಸರ್ವತ್ರ ನಿಂತಿದ್ದಾನೆ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ. ಈ ತರದಿ ಜಡ ಪೊಂಬಸಿರ ಮೊದಲಾದ ಸುರರೊಳಗೆ ಅಂದ್ರು. ಪೊಂಬಸಿರ ಹಿರಣ್ಯ ಗರ್ಭ, ಪೊಂಬಂದ್ರೆ ಹೊನ್ನು, ಹೊನ್ನು ಅದರನ್ನ ಬಸರೆಯಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡಿರುವ ಭಗವಂತ ಅಂದ್ರೆ ಬ್ರಹ್ಮದೇವರನ್ನ ಹಿರಣ್ಯ ಗರ್ಭ ಅಂದ್ರು. ಬ್ರಹ್ಮದೇವರೇ ಮೊದಲಾದ ಜಡ ಬ್ರಹ್ಮದೇವರೇ ಮೊದಲಾದ ಸಕಲ ಸುರರೊಳಗೆ, ಸುರರೊಳಗೆ ದೇವತೆಗಳೊಳಗೆ, ಎಲ್ಲಿ ನಮ್ಮೊಳಗೂ ಹೊರಗೆ ಬ್ರಹ್ಮಾದಿ ದೇವತೆಗಳು ನಿಂತಿದ್ದಾರೆ, ಅವರೊಳಗೆ ಇಂಬುಗೊಂಡಿಹನೆಂದು ಅರಿದು. ಇಂಬುಗೊಂಡಿಹ ಅಂದ್ರೆ ವಿಶೇಷವಾಗಿ ಸದಾ ಜಡಚೇತನರಲ್ಲಿ ಆಶ್ರಯನಾಗಿ ಮನೆ ಮಾಡಿಕೊಂಡು ಅಲ್ಲಿಂದ ಚೂರೂ ಬಿಡದೆ ಸರ್ವದಾ ಭಗವಂತ ಬಿಂಬನಾಗಿದ್ದಾನೆ. ಎನ್ನ ಸ್ವಾಮಿ, ನೀನು ಸರ್ವಸ್ವಾಮಿ, ಭಿನ್ನರಹಿತ, ಅಖಿಳ ಜಗದ ಅಂತರ್ಯಾಮಿ ಅಂತ ಏನು ಚಿಂತನೆ ಇದೆ ಅದನ್ನು ಕೊಡತಾ ಇದ್ದಾರೆ. ಹೀಗರಿದು ಧರ್ಮಾರ್ಥ ಕಾಮಗಳ ಹಂಬಲಿಸದೆ, ಇಲ್ಲಿ ಮೋಕ್ಷ ಅಂತ ಕೊಡಲಿಲ್ಲ. ಆದರೆ ಮೋಕ್ಷ ಬಯಸಬೇಕಾ ಅಂತ ಮತ್ತು ಬರುತ್ತೆ. ಅದು ಕೇಳುತ್ತಾರೆ, ನಮಗೆ ಮೋಕ್ಷದ ಹಂಬಲವೇ ಹುಟ್ಟಿಲ್ಲ, ಮೋಕ್ಷ ಬೇಕು ಅಂತ ಬರಲಿಲ್ಲ. ಬಯಕೇನು ಧರ್ಮ ಅರ್ಥ ಕಾಮ, ಧರ್ಮದ್ದು ಅಷ್ಟಿಲ್ಲ, ಅರ್ಥ ಕಾಮಗಳದ್ದೇ ಹೆಚ್ಚು. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ. ಅದಕ್ಕೆ ಅದರನ್ನ ಹಂಬಲಿಸದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮೋಕ್ಷ ಬೇಕು ಅಂತ ಹಂಬಲ ಬಂತ, ಅದು ಬೇಡ ಅಂತ. ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲ್ಲಿ ಯಾಕೆ ಹೀಗೆ ಹೇಳ್ತಾರೆ, ಯಾಕೆ ಬೇಡಬಾರದು, ಬೇಡದ ತಪ್ಪೇನು ಇವೆಲ್ಲ ಬರುತ್ತಲ್ಲಿ. ಅದಕ್ಕೆ ಹೇಳ್ತಾರೆ, ಭಗವಂತ ನಮ್ಮನ್ನ ಕರ್ಕೊಂಡು ಬಂದದ್ದೇ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ, ಸಾಧನೆ ಪೂರ್ಣ ಮಾಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಭಗವಂತ ಬಂದದ್ದು. ಅಂತ ಭಗವಂತ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ, ಮೋಕ್ಷ ಕೊಡುತ್ತೇನೆ ಅಂತ ಕರ್ಕೊಂಡು ಬಂದಾಗ ಮತ್ತೂ ಮೋಕ್ಷ ಕೊಡು ಅಂತ ಕೇಳೋದು ಸರಿಯಾ? ಅವನೇ ಕೊಡ್ಲಿಕ್ಕೆ ಸಿದ್ಧ ಆಗಿದ್ದ. ಸರಿ, ಮೋಕ್ಷವೇ ಕೊಡುವಾಗ ಇಲ್ಲಿ ಬೇಕಾದಂತಹ ಸುಖ ಎಲ್ಲ ಕೊಟ್ಟೇ ಕೊಡ್ತಾ ಇದ್ದಾನೆ. ನಮ್ಮ ಕರ್ಮಾನುಸಾರ ಏನೇನಿದೆಯೋ ಕೊಟ್ಟೇ ಕೊಡ್ತಾನೆ. ನಮ್ಮ ಕರ್ಮದಲ್ಲಿ ಇಲ್ಲ, ಏನು ಬೇಡಿದ್ರು ಕೊಡಲ್ಲ. ಅಂತ ಕಾಲಕ್ಕೆ ಏನಿದ್ರೆ ಅದು ಕೊಟ್ಟೇ ಕೊಡ್ತಾನೆ ಅಂದ್ರೆ ಮತ್ತ ಬಾಯಿ ಬಿಟ್ಟು ಕೇಳಿದ್ರೆ ಉಪಯೋಗ ಇದೆಯಾ? ಅದಕ್ಕೆ ಹಂಬಲಿಸದೆ ದೇವರು ಕೊಟ್ಟೇ ಕೊಡ್ತಾರೆ. ಆದರೆ ಯಾಕೆ ನೀನು ಅದಕ್ಕೆ ಬೇಕು ಬೇಕು ಅಂತ ಭಯಕ್ಕೆ ಬರ್ತಾ ಇದೆ? ಅವ್ರು ದೇವ ಕೊಡ್ಲಿ, ನಿನಗೆಷ್ಟು ಬೇಕು ನೀ ಆಲೋಚನೆ ಮಾಡಿಕೊಂಡಿದ್ದೀಯಾ ಅಂತ ದಾಸರು ಕೇಳಿದ್ರು. ಯಾಕೆಂದ್ರೆ ದೇವರು ನಮಗೆ ಜನ್ಮ ಕೊಟ್ಟದ್ದು ಯಾಕೆ ಅಂದರೆ, ಈ ಶರೀರದೊಳಗೆ ನಾವು ಬಂದದ್ದು ದೇವರನ್ನ ಸದಾ ಅವನ ಗುಣಗಳನ್ನ ನೆನೆದು 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 ಆ ಗುಣಗಳು ನಮ್ಮಲ್ಲಿ ಅಂದ್ರೆ ಅಂಥದ್ದೇ ಗುಣಗಳು ನಮ್ಮಲ್ಲಿ ಪ್ರಕಟ ಆಗುತ್ತೆ. ದೇವರನ್ನ ಸದಾ ನೆನೆಯಲಿಕ್ಕೆ ಬಂದದ್ದು ಈ ಜನ್ಮ. ಬೆಳಿಗ್ಗೆ ಎಚ್ಚರ ಆದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ದೇವರನ್ನ ಆದರ ಪೂರ್ವಕ ಸತತ ನೆನೆಯಲಿಕ್ಕೆ ಈ ಜನ್ಮ ಕೊಟ್ಟದ್ದು. ಪ್ರತಿಯೊಂದು ಕ್ಷಣದಲ್ಲಿ ದೇವರ ನೆನಪು ಬಂತ, ಜನ್ಮ ಸಾರ್ಥಕ. ಹಾಗಾದರೆ ಆದರ ಪೂರ್ವಕ ದೇವರ ನೆನಪು ನಮಗೆ ಸದಾ ಬರಬೇಕಾದರೆ, ಆದರ ಪೂರ್ವಕ ದೇವರ ನೆನಪು ಪ್ರತಿಯೊಂದು ಕ್ಷಣದಲ್ಲಿ ನಮಗೆ ಬರಬೇಕು. ಅಂತ ದೇವರ ನೆನಪು ಬರಬೇಕು ಅಂದ್ರೆ ನಾನಾ ಕರ್ಮಗಳ ಅನುಷ್ಠಾನ, ಅದರಲ್ಲಿ ದೇವರ ನೆನಪು ಬರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಆ ವಿಶೇಷವಾಗಿರತಕ್ಕಂಥ ಧರ್ಮ ಅರ್ಥ ಕಾಮ ಯಾವುದಕ್ಕೆ ಬೇಕು ಅಂದರೆ, ಭಗವಂತನ ನೆನಪು ಬರಲಿಕ್ಕೆ ಧರ್ಮ, ಭಗವಂತನ ನೆನಪು ಬರಲಿಕ್ಕೆ ಅರ್ಥ, ಭಗವಂತನ ನೆನಪು ಬರಲಿಕ್ಕೆ ಕಾಮ. ಇವೆಲ್ಲವೂ ಕೂಡ ಭಗವಂತನ ಉದ್ದೇಶವಾಗಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಯ್ಯಾ ಅಂತ ತಿಳಿಸಿಕೊಡ್ತಾರೆ. ಈ ರೀತಿಯಲ್ಲಿ ಹಂಬಲಿಸದೆ ವಿಶ್ವ ಕುಟುಂಬಿ ಕೊಟ್ಟ ಕಣನ್ನ ಕುತ್ಸಿತ ಕಂಬಳಿಯ ಸೌಭಾಗ್ಯವೆಂದು ಅವರ ಅಂಗೈಗಳ ಭಜಿಸು. ದೇವರನ್ನ ನೆನೆಯಲಿಕ್ಕೆ ಜನ್ಮ ಕೊಟ್ಟದ್ದು, ಆ ನೆನೆದರೆ ಅವನ ಗುಣಗಳನ್ನ ನೆನೆದರೆ ನಮ್ಮ ಲಿಂಗ ದೇಹ ಭಂಗ ಆಗಬೇಕು, ಅದು ಹರಿದು ಹೋಗಬೇಕು. ಲಿಂಗ ದೇಹ ಹರಿದು ಹೋಗಬೇಕಾದರೆ ಲಿಂಗ ದೇಹ ಹರಿಯಲಿಕ್ಕೆ ಬೇಕಾದಂಥ ಸಾಧನೆ ಆಗಬೇಕು. ಅದಕ್ಕಾಗಿ ಕಳಿಸಿದ್ದು. ಆ ಸಾಧನೆ ಯಾವುದು ಅಂದರೆ ದೇವರನ್ನ ಸತತ ನೆನೆಯೋದೇ ಲಿಂಗ ದೇಹ ಹರಿಯಲಿಕ್ಕೆ ಸಾಧನೆ. ಆ ದೇವರ ನೆನಪು ಸತತ ಆದರೆ ಲಿಂಗ ದೇಹ ಹರಿದು ಹೋಗುತ್ತೆ. ಆಗ ಆದರೆ ಈ ದೇವರ ಸತತ ನೆನಪು ಹೇಗಿರಬೇಕು ಅಂದರೆ ದೇವರ ಗುಣ, ದೇವರ ರೂಪ, ದೇವರ ಕ್ರಿಯೆಗಳ ಸತತ ನೆನಪು ನಮಗೆ ಬರಬೇಕು. ಅದಕ್ಕೆ ದೇವರು ನಮಗೆ ಜನ್ಮ ಕೊಟ್ಟದ್ದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೊಡ್ತಾ ಇದ್ದಾರೆ. ದಿನಾಗ್ಲೂ ಬೆಳಿಗ್ಗೆದ್ದಾಗಲಿಂದ ರಾತ್ರಿ ಪರ್ಯಂತ ನಮ್ಮ ಒಳಗಿರುವ ಬಿಂಬಮೂರ್ತಿಯ ಚಿಂತನೆ ಆದರ ಪೂರ್ವಕ ಸತತ ನಡೆಯಬೇಕು. ಆ ನಡೆಯುವ ಕಾಲಕ್ಕೆ ದೇವರ ನೆನಪು ಅಂದರೆ ದೇವರ ರೂಪದ ನೆನಪು ಬರಬೇಕು, ಗುಣದ ನೆನಪು ಬರಬೇಕು, ಕ್ರಿಯೆಯ ನೆನಪು ಬರಬೇಕು. ಆ ನೆನಪು ಸತತ ಬಂದರೆ ನಮ್ಮಲ್ಲೂ ಕೂಡ ಅಂಥ ಗುಣಗಳು ಮೂಡುತ್ತವೆ. ಅಂಥ ಗುಣಗಳು ನಮ್ಮಲ್ಲಿ ಮೂಡಿದಾಗ ಅಂಥ ಗುಣಗಳಿಂದ ಮಾತ್ರ ನಮಗೆ ಒಳ್ಳೆ ಸಾಧನ ಬರಲಿಕ್ಕೆ ಸಾಧ್ಯ. ಲಿಂಗ ದೇಹ ಛೇದ ಆಗಬೇಕಾದರೆ, ಅದು ಹರಿದು ಹೋಗಬೇಕಾದರೆ ಒಳ್ಳೆ ಸಾಧನೆ ಆಗಬೇಕು. ಆದರದಿಂದ ಪ್ರೀತಿಪೂರ್ವಕ ಸತತ ಭಗವಂತನ ನೆನಪು ಬರಬೇಕು. ಅಷ್ಟೇ ಅಲ್ಲದೆ ಯಾವ ಲೋಪ ಇಲ್ಲದೆ ಕರ್ಮಾನುಷ್ಠಾನ, ವೇದೋಕ್ತ ಕರ್ಮಾನುಷ್ಠಾನ ಆಗಬೇಕು. ಇಷ್ಟೆಲ್ಲ ಆಗಬೇಕು, ದೇವರ ನೆನಪು ಸತತ ಬರಬೇಕು ಅಂದ್ರೆ ಅಂಥ ಗುಣಗಳು ಬೇಕಲ್ಲ. ನಮಗ ಒಂದು ಕಡೆ ಮಾಡಿದ ಪಾಪ ಕಾದುಕೊಂಡಿದೆ, ಅದಕ್ಕಾಗಿ ಈ ಜನ್ಮದಲ್ಲಿ ಎಷ್ಟು ರೋಗಗಳು ಬರಬೇಕೋ ಏನೇನು ಬರಬೇಕೋ ಬಂದ್ರೆ ಬರುತ್ತೆ, ಡೆಫಿನೆಟ್ ಅದು. ಆ ರೋಗಗಳು ಬಂದಾಗ ಎಲ್ಲ ಬಂದಾಗ ಜಾಡ್ಯ ಬಂದೇ ಬರುತ್ತೆ. ಸಾಕಪ್ಪ ಇವತ್ತಿಗೆ ದೇವರು ಬೇಡ, ಏನು ಬೇಡ, ಮಲಗ್ಬಿಡೋಣ ಅಂತ ಇರುತ್ತೆ. ಅಂತ ಕಾಲಕ್ಕೂ ಕೂಡ ದೇವರ ಚಿಂತನೆ, ಆ ಕಾರ್ಯಕ್ರಮ, ಏನು ಕರ್ಮಗಳಿವೆ ಎಡಬಿಡದೆ ಮತ್ತು ಒಳಗೆ ಚೂರು ಬೇಸರ ಇಲ್ಲದೆ ಉತ್ಸಾಹದಿಂದ, ಜ್ವರ ಬಂದಿರುತ್ತೆ 104 ಟೆಂಪರೇಚರ್ ಇದ್ರೂ ಕೂಡ ಉತ್ಸಾಹದಿಂದ ದೇವರ ಪೂಜಾ ಮಾಡಲೇಬೇಕು ಅಂತ ಬರಬೇಕಾದ್ರೆ ಅಂಥ ಗುಣ ಬೇಕಲ್ಲ. ಅಂದ್ರೆ ಆ ಜ್ವರ ತಟ್ಟಿಕೊಳ್ಳುವ ಗುಣ ಬೇಕು, ಸಹನ ಶಕ್ತಿ ಬೇಕು, ಅದೊಂದು ಗುಣ. ಹಾಗೆ ದೇವರ ಪೂಜಾ ಮಾಡಬೇಕೆಂಬ ಉತ್ಕಟ ಇಚ್ಛೆ, ಅದೊಂದು ಗುಣ. ಹಾಗೆ ಈ ತಟ್ಟುಕೊಂಡು ದೇವರ ಪೂಜಾ ಮಾಡುವಾಗ ಒಳಗೊಳಗೆ ಆನಂದ ಪಡುವುದು, ಅದೊಂದು ಗುಣ. ಪರಮ ಆದರ ಅದೊಂದು ಗುಣ. ಇಂಥ ಗುಣಗಳು ನಮ್ಮಲ್ಲಿ ಪ್ರಕಟ ಆದರೆ ಹೊರತು ನಾವಂತಹ ಸಾಧನೆ ಮಾಡಲಿಕ್ಕಾಗಲ್ಲ. ಅಂತಹ ಸಾಧನೆ ನಮ್ಮಲ್ಲಿ ಬೇಕಾ? ಅಂತಹ ಗುಣಗಳು ಪ್ರಕಟ ಆಗಬೇಕಾ? ಅಂತಂತಹ ಗುಣಗಳನ್ನು ದೇವರಲ್ಲಿ ನಾವು ಚಿಂತನೆ ಮಾಡಿದೇ ಹೊರತು ಬರಲ್ಲ. ಅದಕ್ಕೆ ನಮ್ಮ ಗುರಿ ಏನಪ್ಪ ಅಂದರೆ, ಸಾಧನೆಯ ಗುರಿ ದೇವರನ್ನ ನೆನೆಯಬೇಕು, ಆದರ ಪೂರ್ವಕ ನೆನೆಯಬೇಕು, ಸತತ ನೆನೆಯಬೇಕು. ನಮ್ಮಲ್ಲಿ ಯಾವ ಯಾವ ಗುಣಗಳು ಮೂಡಿ ಬಂದರೆ ನಮ್ಮ ಸಾಧನೆ ಅಪರೂಪವಾಗಿ ನಡೆದು ದೇವರ ಕರುಣೆ ಆಗುತ್ತೋ ಅಂತ ಗುಣಗಳನ್ನು ಪಡೆಯಲಿಕ್ಕೆ ಆ ಗುಣಗಳಿಂದ ಕೂಡಿದ ದೇವರ ನೆನಪನ್ನು ಮಾಡಬೇಕು. ಇಲ್ಲಿ ಸಬ್ಜೆಕ್ಟ್ ಸ್ವಲ್ಪ ಗಟ್ಟಿ ಅರ್ಥ ಬರ್ತಾ ಇದೆ. ದೇವರನ್ನ ನೆನೆಯಬೇಕು, ಸರಿ. ಯಾಕೆ ನೆನೆಯಬೇಕು? ನಮ್ಮಲ್ಲಿ ಗುಣಗಳು ಮೂಡಲಿಕ್ಕೆ ಅವನ ಗುಣಗಳು ನೆನೆಯಬೇಕು. ಅವನ ಗುಣಗಳು ನಮ್ಮಲ್ಲಿ ಯಾವ ಗುಣಗಳು ಮೂಡಬೇಕು ನಮಗೆ ಗೊತ್ತಿಲ್ಲ. ಆ ಲಿಸ್ಟ್ ಗೊತ್ತಿದ್ರೆ ಅಂತ ಗುಣಗಳು ದೇವರ ಹತ್ರ ಇವೆ ಅಂತ ಚಿಂತನೆ ಮಾಡುತ್ತಾ ಬಂದ್ರೆ ನಮ್ಮಲ್ಲಿ ಆ ಗುಣಗಳು ಮೂಡುತ್ತೆ. ಆ ಗುಣಗಳು ಯಾವುದು ಅಂದ್ರೆ, ಆ ಭಾಗವತದಲ್ಲಿ ಹೇಳಿದ ಭಾಗವತ ಧರ್ಮಗಳು, 30 ಭಾಗವತ ಧರ್ಮಗಳು, 30 ಗುಣಗಳನ್ನ ಕಣ್ಣಾಗಿ ತೆಳಕೊಂಡು ದೇವರಲ್ಲಿ ಒಂದೊಂದು ಗುಣ ಚಿಂತನೆ ಮಾಡುತ್ತಾ ಬರಬೇಕು. ಒಂದು ಗುಣ ತಿಳಿಯಬೇಕು, ನಮ್ಮ ಸ್ವಾಮಿಯನ್ನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಕಲ ಕರ್ಮಗಳಲ್ಲಿ ಇಂಥ ಗುಣವಂತ ಅಂತ ಚಿಂತನೆ ಮಾಡ್ತಾ ಬಂದರೆ ಸ್ವಾಮಿ ನಿಧಾನವಾಗಿ ಆ ಗುಣ ನಮ್ಮಲ್ಲಿ ಪ್ರಕಟ ಮಾಡುತ್ತಾನೆ. ನಮ್ಮ ಚಿಂತನೆಗೆ ಅನುಗುಣವಾಗಿ ಬೇಗವೋ ನಿಧಾನವೋ ಮಾಡುತ್ತಾನೆ. ಅಂಥ ಕಾಲಕ್ಕೆ ಒಂದು ಗುಣ ಬಂತ ನಮಗೆ ಕಾಣುತ್ತೆ, ಸೂಚನೆ ಕೊಡುತ್ತಾನೆ. ನಂತರ ಎರಡನೇ ಗುಣ ಚಿಂತನೆ, ಹಾಗೆ ಮೊದಲು ಎರಡು ಸೇರಿಸಿ ಚಿಂತನೆ. ಹಾಗೆ ಒಂದೇ ದಿವಸದಲ್ಲಿ 30 ಗುಣಗಳನ್ನು ಭಗವಂತನಲ್ಲಿ ವಿಶೇಷವಾಗಿ ಸ್ಮರಿಸ್ತಾ ಆ 30 ಗುಣಗಳನ್ನ ಪಡೆಯುವ ತಾಕತ್ತು ಸ್ವಾಮಿ ಕೊಡುತ್ತಾನೆ. ಹಾಗಾದರೆ 30 ಭಾಗವತ ಧರ್ಮಗಳಂದ್ರು 30 ಗುಣಗಳಂದ್ರು ಒಂದೇ. ಆ 30 ಗುಣಗಳು ನಮ್ಮಲ್ಲಿ ಬಂದರೆ ವಿಶೇಷ ಸಾಧನೆ ಆಗುತ್ತೆ. ಹಾಗಾದ್ರೆ ಆ 30 ಗುಣಗಳು ನಮ್ಮಲ್ಲಿ ಬರಬೇಕಾದರೆ ಅಂಥ 30 ಗುಣಗಳನ್ನ, ಅಪ್ರಾಕೃತ ಗುಣಗಳನ್ನ ಭಗವಂತ ಹೊಂದಿದ್ದಾನೆ ಅಂತ ಚಿಂತನೆ ಮಾಡುವುದೇ ಅದಕ್ಕೆ ಸಾಧನ. ಹಾಗಾದ್ರೆ ಆ 30 ಗುಣಗಳನ್ನ ದೇವ ಪಡೆದಿದ್ದಾನೆ, ಅಂಥ ಅಪ್ರಾಕೃತ ತನ್ನದೇ ರೂಪದಿಂದ ಕೂಡಿದ ಗುಣಗಳನ್ನ ದೇವ ಪಡೆದಿದ್ದಾನೆ ಅಂತ ನೆನೆದು, ಆ ಗುಣಗಳಿಂದ ಕೂಡಿದ ಭಗವಂತನ ರೂಪವನ್ನು ನೆನೆದು ಆ ಗುಣಗಳನ್ನು ಚಿಂತನೆ ಮಾಡಿದಾಗ ನಮ್ಮಲ್ಲಿ ಅದೇ ಗುಣಗಳನ್ನ ಮೂಡಿಸ್ತಾನೆ ಎಂಬ ಕ್ರಿಯೆಯನ್ನು ನೆನೆದು ಇಷ್ಟು ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಆದರಪೂರ್ವಕ ನೆನೆಯಬೇಕು, ಇದಕ್ಕಾಗಿ ಜನ್ಮ ಕೊಟ್ಟಿದ್ದು ಅಂತ ಕ್ಲಿಯರ್ ಮಾಡ್ತಾರೆ. ಹೌದಾ? ಇಷ್ಟು ಬ್ಯುಸಿ ಶೆಡ್ಯೂಲ್ ಇಟ್ಕೊಂಡು ಬಂದು ಚೂರು ಮುಟ್ಟದೆ ಬೇರೆ ಎಲ್ಲದರಲ್ಲಿ ಬ್ಯುಸಿ ಆಗ್ಬಿಡ್ತಾ ಇರ್ತೀವಿ. ಕೊನೆ ಕೇಳಿದ್ರೆ ನಾವು ಬ್ಯುಸಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತೀವಿ. ಮೇಲೆ ಕೇಳ್ತಾರೆ, ಒಟ್ಟಾರೆ ಅವ್ರು ಕಳಿಸಿದ್ದು ಬ್ಯುಸಿ ಆಗಿರ್ಲಿಕ್ಕೆ, ಅವ್ರೇನೋ ಕೇಳ್ತಾರೆ, ಏನಪ್ಪ ಹೋಗಿದ್ದೆಲ್ಲ ಬ್ಯುಸಿ ಆಗಿದ್ಯಾ, ಅಯ್ಯೋ ಬಹಳ ಬ್ಯುಸಿ ಆಗಿದ್ದೆ ಅಂತ ಹೇಳ್ತೀವಿ. ಯಾವುದರಲ್ಲಿ? ಕಂಡದ್ರಲ್ಲಿದ್ದೆ, ಇದು ಮಾತ್ರ ಮಾಡಿಲ್ಲ ಅಂದ್ರೆ ಸಪರೇಟ್ ಸೆಕ್ಷನ್ ಕೊಡ್ತಾರೆ ನಮಗೆ. ಹೇಳಿದ್ದು ಮಾಡಿಲ್ಲ, ಏನೋ ಮಾಡಿ ಬಂದಿಯಾ. ಹಾಗಾದ್ರೆ ನಮಗೆ ಈ ಸಾಧನೆ ನಡೆಯಬೇಕಾದರೆ ಏನು ಬೇಕಪ್ಪ ಅಂದ್ರೆ ಆಲೋಚನೆ ಮಾಡುವುದು. ಶರೀರ ಇರಬೇಕು, ಪ್ರಾಣ ಧಾರಣೆ ಮಾಡಿಕೊಂಡಿರಬೇಕು, ಅದಕ್ಕೆ ಆಹಾರ ಬೇಕು, ಶರೀರಕ್ಕೊಂದು ವಸ್ತ್ರ ಬೇಕು, ಇರಲಿಕ್ಕೊಂದು ಚೂರು ಜಾಗ ಬೇಕು ಸಾಕ. ಅಷ್ಟಿದ್ರೆ ವಿಶೇಷವಾಗಿ ಇದರಲ್ಲೇ ಬ್ಯುಸಿಯಾಗಿರಬಹುದಾ? ಆದರೆ ನಾವು ಏನಾಯಿತು, ಈ ಶರೀರದ ಮೇಲೆ ವ್ಯಾಮೋಹ ಬಲಿತು ಅದಕ್ಕೆ ನಾನಾ ಪದಾರ್ಥಗಳು ಹಾಕೋದರಲ್ಲೇ ಬ್ಯುಸಿಯಾದ. ಈ ಶರೀರಕ್ಕೆ ವಸ್ತ್ರ ಏನೋ ಒಟ್ಟರೆ ಸಾಕಪ್ಪ, ಆದರೆ ಆ ವಸ್ತ್ರದ ಮೇಲೆ ವ್ಯಾಮೋಹ ಬರುತ್ತ ನಾನಾ ರೀತಿ ವಸ್ತ್ರಗಳ ಸಂಪಾದನೆಯಲ್ಲಿ, ಈ ಶರೀರಕ್ಕೆ ಅಲಂಕಾರ ಮಾಡಿದ ಚೆನ್ನಾಗಿರುತ್ತೆ ಅಂತ ನಾನಾ ಬಂಗಾರದ ಆಭರಣಗಳಲ್ಲಿ, ಈ ಶರೀರಕ್ಕೆ ಭೋಗಕ್ಕಾಗಿ ಕಾರು, ಈ ಶರೀರಕ್ಕಾಗಿ ಮನೆ, ಈ ಶರೀರಕ್ಕಾಗಿ ಎಲ್ಲ, ಅದಕ್ಕಾಗಿ ದುಡಿತ, ಅದರಲ್ಲೇ ಜೀವನ. ಇಲ್ಲಿ ಸಣ್ಣ ಬೈಫರ್ಕೇಶನ್ ಬರ್ತಾ ಇದೆ. ಇದೆಲ್ಲ ಮಾಡಿದವಲ್ಲ ಅಲ್ಲಿ ಭಗವಂತನ ರೂಪಕ್ಕಿವೆಲ್ಲ ಸೇವಾ ಅಂದ್ರೆ ಬೇಗ ಹೋಗುತ್ತೆ. ಆದರೆ ನಮಗೆಷ್ಟು ಬೇಕು ಜೀವನಕ್ಕೆ, ಎಷ್ಟು ಬೇಕೋ ಅಷ್ಟಿಟ್ಟುಕೊಂಡು ದೇವರು ಕೊಟ್ಟಾಗ ಮಿಕ್ಕದ್ದು ಕೊಡ್ಲಿ, ದೇವರು ಕಾರು ಕೊಟ್ಟರೆ ಕೊಡ್ಲಿ, ಮನಿ ಕೊಟ್ಟರೆ ಕೊಡ್ಲಿ, ಎಲ್ಲ ಕೊಡ್ಲಿ, ಅದಕ್ಕಾಗಿ ಹಗಲು ರಾತ್ರಿ ದುಡಿಯೋದು ಬೇಡ, ಅದಕ್ಕಾಗಿ ದುಡಿಯೋದು ಬೇಡ. ನೀವಾಗಿ ನೀವು ಕೂತ ಕಡೆ ದೇವರು ತಂದು ಹಾಕ್ತಾನೆ, ಏನು ಬೇಕೋ ಅದು ಕೊಟ್ಟೆ ಕೊಡತಾನಾತ. ಅದರಿಂದ ಹೇಳ್ತಾ ಇದ್ದಾರೆ, ವಿಶ್ವ ಕುಟುಂಬಿ ಕೊಟ್ಟ ಸುಂದರ ಹೇಳ್ತಾರೆ. ದೇವ್ರು ಕೊಡ್ತಾನೋ ಇಲ್ಲೋ, ಏನೋ ಇಟ್ಕೊಂಡು ಕೂತಿದ್ರೆ ಮುಂದೆ ಎಲ್ಲ ರೇಟ್ ಜಾಸ್ತಿ ಆಗ್ತಾವೆ, ಆ ದುಡ್ಡೆಲ್ಲ ನಮ್ ಬರುತ್ತೆ ಇಲ್ಲೋ, ಏನ್ ಮಾಡ್ತಾನೋ ಅಂದ್ರೆ, ನಮ್ಮ ಕುಟುಂಬ ಚಿಕ್ಕದಯ್ಯ, ಇರೋದು 4 ದಿನ ಪಿಳ್ಳೆ ಇರ್ತೀವಿ, ಆತನಿಗೆ ಎಷ್ಟು ದೊಡ್ಡ ಕುಟುಂಬ ಅಂದ್ರೆ 4 ಜನ ಇದ್ರೇನೆ ನಿಮ್ಗೆ ಇಷ್ಟು ಟೆನ್ಷನ್, ಆದ್ರೆ ಇವರ ಕುರಿತು ಇಷ್ಟು ಆಲೋಚನೆ ಬಂದ್ರೆ, ಇಷ್ಟು ಜನದ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನೆ ಸ್ವಾಮಿ, ಅವನಿಗೆ ಗೊತ್ತಿಲ್ವಾ ನಿಂಗೆ ಯಾವ 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 ಟೈಮ್ಗೆ ಏನ್ ಕೊಡಬೇಕು. ಅದರಿಂದ ವಿಶ್ವ ಕುಟುಂಬಿ ಅಂತ ಎಚ್ಚರ ಕೊಟ್ರು, ನಿನ್ನ ಕುರಿತು ಚೆನ್ನಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ನೀನು ನಿನ್ನ ಕುರಿತು ಆಲೋಚನೆ ಮಾಡುವುದು ಮರೆತಿದ್ರು ನಿನ್ನ ಕುರಿತು ಸದಾ ಆಲೋಚನೆ ಮಾಡುವ ವ್ಯಕ್ತಿ ಅವನೊಬ್ಬನಿದ್ದಾನಯ್ಯ, ಅದಕ್ಕೆ ವಿಶ್ವ ಕುಟುಂಬಿ ಅಂದ್ರು. ವಿಶ್ವ ಕುಟುಂಬಿ ಕೊಟ್ಟ ಕಣಾನ್ನ, ಇವತ್ತಿಗಿಷ್ಟು ಕೊಟ್ಟನ ಸಾಕಪ್ಪ. ಮೇನ್ ಟಾರ್ಗೆಟ್ ದೇವರನ್ನು ನೆನೀತಾ ಇರಬೇಕು, ನನ್ನ ಕೆಲಸ ಅದು. ಆ ಕೆಲಸದಲ್ಲಿದ್ದಾಗ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಇವತ್ತು ಕೊಡ್ಸಾರು ಅನ್ನ ಸಿಕ್ತಾ ಸಾಕಪ್ಪ, ಬದುಕಲಿಕ್ಕಾಗತ್ತಲ್ಲ, ಇಷ್ಟೇ ಬೇಕು, ಭಕ್ಷ್ಯ ಬೇಕು, ಭೋಜ್ಯ ಬೇಕು, ಇಷ್ಟೇ ಬೇಕು ಅಂತ ಕೊಟ್ಟನ ಸರಿ, ಕೊಟ್ಟಿಲ್ಲ ಇನ್ನ ಒಳ್ಳೇದು, ಬದುಕಲಿಕ್ಕೆ ಎಷ್ಟು ಕೊಟ್ರೆ ಅಷ್ಟು ಸಾಕು. ಕಣನ್ನ ಕುತ್ಸಿತ ಕಂಬಳಿಯ ಸೌಭಾಗ್ಯವೆಂದವನ ಅಂಗ್ರಿಗಳ ಭಜಿಸು ಅಂದ್ರು. ಕುತ್ಸಿತ ಕಂಬಳಿ ಹರಕ ಕಂಬಳಿ ಕೊಟ್ರು ಕೂಡ ಆ ಮೈ ಹೊದ್ಕೊಳ್ಳಿಕ್ಕೆ ಇಟ್ಕೊಂಡು ಆ ಭಗವಂತನ ವಿಶೇಷವಾಗಿ ಸ್ವಾಮಿ ಇಷ್ಟು ಕೊಟ್ಟಿಯ, ನಿನ್ನ ನೆನೆಯಲಿಕ್ಕೆ ಬೇಕಾದ ಫೆಸಿಲಿಟಿ ಕೊಟ್ಟಿಯ, ಸಾಕು ಅಂತ ದೇವರ ಸ್ಮರಣೆ ಮಾಡಬೇಕು. ಇಲ್ಲಿ ಕಣಾನ್ನ ಅಂದರೆ ಹೇಳ್ತಾರೆ ಈ ಹೊರಗಿನ ಕಣಾನ್ನ ಅಲ್ಲ, 2 ಅನ್ನ, ಒಂದು ದೇಹ ಬೆಳೀಲಿಕ್ಕೆ, ಒಂದು ಜೀವ ಬೆಳೀಲಿಕ್ಕೆ ಅಂತ. ಜೀವ ಬೆಳೀಲಿಕ್ಕೆ ಅನ್ನ ಯಾವುದು ಅಂದ್ರೆ ದೇವರ ತತ್ವಜ್ಞಾನ, ಅದು ನಮಗೆ ಪೂರ್ಣ ಸಿಗಲ್ಲ. ಕಣ ಅನ್ನ ಚೂರು 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 ಸಿಗುತ್ತೆ. ಸರಿ, ದೇವರು ಏನು ಕೊಟ್ರೆ ಈ ಹೊರಗಿನ ಕಣ ಅನ್ನ ತಗೋ, ಅದನ್ನು ಕೂಡ ನೀ ಕೊಟ್ಟಿಯಪ್ಪ ಇಷ್ಟು ಜ್ಞಾನ ಸಾಕು, ಇದರಿಂದ ನಿನ್ ಚಿಂತನೆ ಕೊಡಲಿಲ್ಲ ಅಂತ ಕೇಳುತ್ತಾ ಹೋಗೋಣ. ಕುತ್ಸಿತ ಕಂಬಳಿ, ಹೌದು ಹೊರಗಿನದ್ದು ಹರಕ ಕಂಬಳಿ, ಇದು ಕೂಡ 9 ತೂತಿರುವ ಕಂಬಳಿ ಶರೀರ, ಇದೇ ಸೌಭಾಗ್ಯವೆಂದು, ಹೌದು ಬಹಳ ಸೌಭಾಗ್ಯ ಎಂದು ಅವನ ಅಂಗ್ರಿಗಳ ಭಜಿಸು. ಸ್ವಾಮಿ ಇಷ್ಟು ಕೊಟ್ಟಿದ್ದೀಯ, ನಿನ್ನ ಅನುಗ್ರಹ ಸ್ವಾಮಿ ಅಂತ ಭಗವಂತನ ಅಂಗ್ರಿಗಳ ಭಜನೆ ಮಾಡುವುದರಲ್ಲೇ ನಿನ್ನ ಮುಖ್ಯ ತಾತ್ಪರ್ಯ ಇರಲಿ, ಅದು ಬೇಕು ಇದು ಬೇಕು ಎಂಬ ಹಂಬಲ ಬಿಡಯ್ಯ ಅಂತ ದಾಸರಾಜ ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೋ ಗೊತ್ತಿಲ್ಲ, ಒಟ್ಟಾರೆ ಅದರ ಚಿಂತನೆ ಮಾಡತಾ ಇದ್ರೆ ಎಂದಾದ್ರೂ ಬಂದೀತು ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಅದಕ್ಕೆಲ್ಲಿ ಭಗವಂತನನ್ನ ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ ಭಿನ್ನ ರಹಿತ ಅಖಿಲ ಜಗದ ಅಂತರ್ಯಾಮಿ ಅಂತ ಚಿಂತನೆ ಮಾಡತಾ ಇಷ್ಟು ದೇವರ ಪರಮಾರ್ಚನೆ ಮಾಡತಾ ಇರೋ ಕ್ಷಣ ಕ್ಷಣಕ್ಕೂ ಏನಂತ, ನನ್ನ ಹೃದಯದಲ್ಲಿರುವ ಸ್ವಾಮಿಯೇ ಕಾಣಿಸಿದ ಪ್ರತಿಯೊಬ್ಬರಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ನೆನಪು ಹೆಜ್ಜೆ ಹೆಜ್ಜೆಗೂ ಬರಲಿ, ಪ್ರತಿಯೊಂದು ಜಡದಲ್ಲೂ ಪ್ರತಿಯೊಂದು ಚೇತನದಲ್ಲೂ ಈ ಸ್ವಾಮಿಯೇ ನಿಂತು ಆ ಕೆಲಸ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸದಾ ಬರಲಿ. ಇದು ನೀವು ನೋಡ್ತಾ ನೀವು ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಮಾಡ್ಲಿಕ್ಕೆ ಶುರು ಮಾಡಿ ಎದುರಿಗೆ ಬರ್ತಾ ಇರ್ತಾರೆ. ಇಲ್ಲಿ ಕೂತಾಗ ಈ ಚಿಂತನೆ ಬೇರೆ, ಹೊರಗೆ ಕೂತಾಗ ಪ್ರಪಂಚವೇ ಬೇರೆ ಆಗುತ್ತೆ. ಹೊರಗೆ ಹೋಗೋ ಕಾಲಕ್ಕೆ ನಾನಾ ರೀತಿಯಲ್ಲಿ ಪ್ಯಾಂಟು ಶರ್ಟು ಎಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೂ ಅವನೇ ಆ ಶರೀರದ ಆಕಾರದಲ್ಲಿ ನಿಂತು ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬ ಆಲೋಚನೆ ಬಂದಾಗ, ಅಯ್ಯಪ್ಪ ಇದೇನಯ್ಯ ಈ ತರ ಮಾಡಿಸ್ತಾ ಇದ್ದಾನಲ್ಲ ಅಂತ ಹೆದರಿಕೆ ಶುರು ಆಗ್ಬಿಡುತ್ತೆ. ಆ ಮುನ್ರೂಪಗಳು ನೋಡೋ ಕಾಲಕ್ಕೆ ಅವನ ಪಕ್ಕದಲ್ಲಿದ್ದಾನೆ ಎಂಬ ಭಾವನೆ ಬಂದುಕೊಳ್ಳೆ ಆನಂದ ಆಗ್ತಾ ಬರುತ್ತೆ. ಇದನ್ನ ಅನುಭವಿಸಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇವತ್ತು ಚೂರು ಬೇರೆ ಕಡೆ ಹೋಗ್ಬೇಕಾಗಿದೆ, ಆದ್ರಿಂದ ನಿಲ್ಲಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತಿ. ಪಾಪ ಹೀಗೆ ಬಂದ್ರಲ್ಲ ನೀವು.